ಅನುಕೂಲವಾದವು. ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದೆವು, ಭಕ್ತಿ ಸೇವೆಗೆ ಯಾವು ಅನುಕೂಲವಾಗಿರುತ್ತವೋ ಅವುಗಳನ್ನು ಮಾಡಬೇಕು. ಶ್ರೀಲ ರೂಪ ಗೋಸ್ವಾಮಿಯವರು ಯಾವು ಅನುಕೂಲವಾಗಿರುತ್ತವೆ ಎಂದು ಹೇಳಿದ್ದಾರೆ. ಅವುಗಳನ್ನು ಈ ಉಪನ್ಯಾಸದಲ್ಲಿ ನಾವು ನೋಡೋಣ. ಮತ್ತೆ ಎರಡನೆಯದಾಗಿ, ಹಿಂದಿನ ಉಪನ್ಯಾಸದಲ್ಲಿಯೇ ಕಂಡೆವೋ, ಭಕ್ತಿ ಸೇವೆಗೆ ಯಾವು ಅನಾನುಕೂಲವಾಗಿರುತ್ತವೋ ಅವುಗಳನ್ನು ಬಿಡಬೇಕು, ತ್ಯಜಿಸಬೇಕು. ಇದನ್ನು ಕೂಡ ನಾವು ನೋಡಿದೆವು. ಇದರ ನಂತರ ಉಪನ್ಯಾಸದಲ್ಲಿ ಯಾವ ಯಾವುದು ಅನಾನುಕೂಲಕರವಾದವೋ ಭಕ್ತಿ ಸೇವೆಗೆ ಎಂದು ನೋಡೋಣ. ಈಗ ಈ ಉಪನ್ಯಾಸದಲ್ಲಿ ಅನುಕೂಲವಾಗಿರುವಂತಹ ಕೆಲಸಗಳ ಬಗ್ಗೆ ನೋಡೋಣ. ಶ್ರೀಲ ರೂಪ ಗೋಸ್ವಾಮಿಗಳು ಉಪದೇಶಾಮೃತದಲ್ಲಿ ಹೇಳುತ್ತಾರೆ, ಉತ್ಸಾಹ ನಿಶ್ಚಯ ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಸಂಗತ್ಯಾಗ ಚತೋವೃತ್ತೇ ಷಡ್ಬಿರ್ ಭಕ್ತಿ ಪ್ರಸಿದ್ಧ್ಯತಿ. ಈ ರೀತಿಯಲ್ಲಿ ಭಕ್ತಿ ಸೇವೆಗೆ ಅನುಕೂಲವಾಗಿರುವಂತಹ ಆರು ತತ್ವಗಳನ್ನು ಹೇಳುತ್ತಾರೆ ಶ್ರೀಲ ರೂಪ ಗೋಸ್ವಾಮಿಯವರು. ಅಂದರೆ 6 ಫೇವರಬಲ್ ಥಿಂಗ್ಸ್ ಫಾರ್ ಡಿವೋಷನಲ್ ಸರ್ವಿಸ್. ಇವುಗಳು ನಮ್ಮನ್ನು ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ತೊಡಗಿಸುತ್ತವೆ. ಈಗ ಒಂದೊಂದಾಗಿ ನಾವು ನೋಡೋಣ. ಮೊದಲನೆಯದಾಗಿ ಉತ್ಸಾಹ. ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಬೇಕಾದರೆ ಅಥವಾ ಭಗವಂತನಿಗೆ ಭಕ್ತಿ ಸೇವೆ ಮಾಡಬೇಕಾದರೆ ಒಂದು ಉತ್ಸಾಹದಿಂದ ಮಾಡಬೇಕು, ಸಂತೋಷದಿಂದ ಮಾಡಬೇಕು. ಯಾವ ಭಕ್ತಿ ಸೇವೆಯೇ ಆಗಲಿ ನಾವು ಸಂತೋಷದಿಂದ ಉತ್ಸಾಹದಿಂದ ಮಾಡಬೇಕು. ಭಕ್ತಿ ಸೇವೆಯಲ್ಲಿ 9 ವಿಧಗಳಿವೆ. ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಈ 9 ಕಾರ್ಯಗಳನ್ನು ವಿಷ್ಣುವಿಗೆ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಮಾಡಿದರೆ ಅದನ್ನು ಭಕ್ತಿ ಸೇವೆ ಎಂದು ಹೇಳುತ್ತೇವೆ. ಈಗ ಶ್ರವಣಮಿದೆ ಹಾಗೂ ಕೀರ್ತನಂ ಎಂದೂ ಕೂಡ ಇದೆ. ಈಗ ನಾನು ಹೇಳುತ್ತಿದ್ದೇನೆ ಅಂದರೆ ಕೀರ್ತನ ಮಾಡುತ್ತಿದ್ದೇನೆ, ನೀವು ಕೇಳುತ್ತಿದ್ದೀರಾ ಅಂದರೆ ಶ್ರವಣಂ ಎಂಬುದನ್ನು ಮಾಡುತ್ತಿದ್ದೀರಾ. ಆದರೆ ನಾವು ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ, ಕೇಳುತ್ತಿದ್ದೇವೆ? ಕೃಷ್ಣನ ಬಗ್ಗೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ. ಆದ್ದರಿಂದ ನೀವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದೀರಾ, ನಾನು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲೇ ತೊಡಗಿದ್ದೇನೆ. ಈ ರೀತಿಯಲ್ಲಿ ಯಾವ ಭಕ್ತಿ ಸೇವೆಯನ್ನೇ ಮಾಡಬೇಕಾದರೂ ಸರಿ ಒಂದು ಉತ್ಸಾಹದಿಂದ ಮಾಡಬೇಕು. ಆಗ ನಾವು ಬೇಗ ಪರಿಶುದ್ಧ ಭಕ್ತರಾಗುತ್ತೇವೆ. ಈಗ ನಾವು ಜಪ ಮಾಡುತ್ತೇವೆ, ಚಾಂಟಿಂಗ್. ಪ್ರತಿದಿನ ಶ್ರೀಲ ಪ್ರಭುಪಾದರು ಹೇಳಿದಂತೆ 16 ಮಾಲೆಗಳ ಜಪವನ್ನು ಮಾಡುತ್ತೇವೆ, 16 ರೌಂಡ್ಸ್ ಜಪವನ್ನು ಮಾಡುತ್ತೇವೆ. ಈ ಭಕ್ತಿ ಸೇವೆಯನ್ನು, ಗುರುಗಳು ಹೇಳಿದ ಈ ಕೆಲಸವನ್ನು ನಾವು ಒಂದು ಉತ್ಸಾಹದಿಂದ ಮಾಡಬೇಕು, ಸಂತೋಷವಾಗಿ ಮಾಡಬೇಕು. ಆಗ ನಮ್ಮ ಪ್ರೋಗ್ರೆಸ್, ಪ್ರಗತಿ ವೇಗವಾಗಿರುತ್ತದೆ. ಈಗ ನಮಗೆ ಒಂದು ಸಂದೇಹ ಬರಬಹುದು, ನಾನು ಗುರುಗಳು ಹಾಕಿದ ನಿಯಮಗಳನ್ನು ಆಚರಿಸಬೇಕೆಂದು ಮಾಡುತ್ತಿದ್ದೇನೆ, ಯಾವ ಉತ್ಸಾಹದಿಂದ ನಾನೇನು ಜಪ ಮಾಡುತ್ತಿಲ್ಲ, ಜಪ ಮಾಡಿದರೆ ಕೃಷ್ಣ ಲೋಕಕ್ಕೆ ಹೋಗುತ್ತೇನೆ ಎಂದು ನಾನು ನಂಬಿದ್ದೇನೆ ಅಷ್ಟೇ. ಗುರುಗಳು ಹೇಳಿದ ನಿಯಮಗಳನ್ನು ಆಚರಿಸಿದರೆ ನಾನು ಶಾಶ್ವತವಾದ ಲೋಕಕ್ಕೆ ಹೋಗುತ್ತೇನೆ, ಆದ್ದರಿಂದ ನಾನು ಜಪ ಮಾಡುತ್ತಿದ್ದೇನೆ ಅಷ್ಟೇ. ಆದರೆ ನಾನು ಯಾವ ಉತ್ಸಾಹದಿಂದಲೂ ಮಾಡುತ್ತಿಲ್ಲ, ಈಗ ನಾನು ಮಾಡುತ್ತಿರುವ ಜಪವು ವ್ಯರ್ಥವೇ? ಈ ರೀತಿಯಲ್ಲಿ ನಮಗೆ ಸಂದೇಹ ಬರಬಹುದು. ಇದಕ್ಕೆ ಉತ್ತರ, ಖಂಡಿತವಾಗಿಯೂ ವ್ಯರ್ಥವಲ್ಲ. ಗುರುಗಳು ಹೇಳಿದ ನಿಯಮಗಳನ್ನು ಆಚರಿಸಿದರೆ ವಾಸ್ತವವಾಗಿ ಎಲ್ಲವೂ ಆಗುತ್ತದೆ, ಉತ್ಸಾಹವು ಬರುತ್ತದೆ, ಭಗವಂತನ ಭಕ್ತನಾಗಲು ಬೇಕಾದ ಅರ್ಹತೆಗಳೆಲ್ಲವೂ ತಾನಾಗಿಯೇ ಬರುತ್ತವೆ. ಆದ್ದರಿಂದ ಜಪವನ್ನು, ಭಕ್ತಿ ಸೇವೆಯನ್ನು ಉತ್ಸಾಹದಿಂದ ಮಾಡಿದರೂ ಸರಿ, ಉತ್ಸಾಹವಿಲ್ಲದೆ ಮಾಡಿದರೂ ಸರಿ, ಖಂಡಿತವಾಗಿಯೂ ಆ ಕೃಷ್ಣನ ಲೋಕಕ್ಕೆ ಹೋಗುತ್ತೇವೆ, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೆ ಇನ್ನು ಮುಂದೆ ನಾವು ಉತ್ಸಾಹದಿಂದಲೇ ಜಪವನ್ನು ಮಾಡಲು ಪ್ರಯತ್ನಿಸಬೇಕು. ಇದಕ್ಕೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ಒಂದು ವಸ್ತುವನ್ನು ಅಥವಾ ಒಂದು ಕಬ್ಬಿಣವನ್ನು ಐರನ್ ರಾಡ್ ಶಾಖದಲ್ಲಿಟ್ಟು ಬಿಸಿ ಮಾಡಿದಾಗ ಬಿಸಿಯಾಗಲು ಪ್ರಾರಂಭಿಸುತ್ತದೆ. ಆದರೆ ಈ ಬಿಸಿ ಮಾಡುವ ಜಾಗವು ತುಂಬ ತಂಪಾದ ಪ್ರದೇಶವಾದರೆ ಅಥವಾ ತುಂಬ ತಣ್ಣಗಿರುವ ಜಾಗವಾದರೆ ಐರನ್ ರಾಡ್ ಕಬ್ಬಿಣವು ಬಿಸಿಯಾಗಲು ಸ್ವಲ್ಪ ಸಮಯವು ಜಾಸ್ತಿ ತೆಗೆದುಕೊಳ್ಳುತ್ತದೆ. ಆದರೆ ಶಾಖ ಅಥವಾ ಉಷ್ಣವು ಜಾಸ್ತಿ ಇರುವ ಕಡೆ ಕಬ್ಬಿಣವನ್ನು ಬಿಸಿ ಮಾಡಲು ಪ್ರಾರಂಭಿಸಿದರೆ ಐರನ್ ರಾಡ್ ಬೇಗ ಬಿಸಿಯಾಗುತ್ತದೆ. ಮತ್ತೊಂದು ಉದಾಹರಣೆಯನ್ನು ಕೂಡ ನಾವು ನೋಡಬಹುದು. ಈಗ ಚಳಿಗಾಲದಲ್ಲಿ ನಾವು ಹೀಟರ್ ಹಾಕುತ್ತೇವೆ, ಸ್ನಾನ ಮಾಡಲು, ನೀರನ್ನು ಬಿಸಿ ಮಾಡಲು, ಕಾಯಿಸಲು ತಾಪಕವನ್ನು ಅಂದರೆ ಹೀಟರನ್ನು ಹಾಕುತ್ತೇವೆ. ಆಗ ನೀರು ಕಾಯಲು ಸ್ವಲ್ಪ ಜಾಸ್ತಿ ಸಮಯ ಬೇಕು. ಆದರೆ ಅದೇ ಬಿಸಿಲುಗಾಲದಲ್ಲಿ ಸಮ್ಮರ್ ಸೀಸನಲ್ಲಿ ನೀರನ್ನು ಕಾಯಿಸಲು ಹೀಟರ್ ಹಾಕಿದರೆ ಸಾಕು, ನೀರು ತುಂಬ ಬೇಗ ಬಿಸಿಯಾಗುತ್ತದೆ. ಇದರ ಅರ್ಥ ನೀರನ್ನು ಬಿಸಿ ಮಾಡಲು ಚಳಿಗಾಲವು ಅನಾನುಕೂಲಕರವಾದದ್ದು, ಆದರೆ ಬೇಸಿಗೆ ಕಾಲವು ಅನುಕೂಲಕರವಾದದ್ದು. ಇದೇ ರೀತಿಯಲ್ಲಿ ನಾವು ಭಕ್ತಿ ಸೇವೆಯನ್ನು ಮಾಡುತ್ತಿರಬೇಕಾದರೆ ನಾವು ಉತ್ಸಾಹದಿಂದ ಮಾಡಿದರೂ ಸರಿ, ಉತ್ಸಾಹವಿಲ್ಲದೆ ಭಗವಂತನಿಗೆ ಸೇವೆ ಮಾಡಿದರೂ ಸರಿ, ಅದರ ಆಧ್ಯಾತ್ಮಿಕ ಫಲವು ಖಂಡಿತ. ಆದರೆ ಉತ್ಸಾಹವು ಭಗವಂತನ ಪರಿಶುದ್ಧ ಭಕ್ತನಾಗಲು ಬೇಗ ಕೆಲಸ ಮಾಡುತ್ತದೆ, ಅನುಕೂಲಕರವಾಗಿರುತ್ತದೆ. ನೀರನ್ನು ಕಾಯಿಸುವಾಗ ಚಳಿಗಾಲವಾದರೂ ಸರಿ, ಬೇಸಿಗೆಗಾಲವಾದರೂ ಸರಿ, ನೀರಂತೂ ಬಿಸಿ ಖಂಡಿತವಾಗಿಯೂ ಆಗುತ್ತದೆ. ಆದರೆ ಸಮಯದ ಪ್ರಶ್ನೆ. ಒಂದು ಬೇಗ ಆಗುತ್ತದೆ, ಒಂದು ಕಾಲದಲ್ಲಿ ನಿಧಾನವಾಗಿ ಬಿಸಿಯಾಗುತ್ತದೆ. ಇದೇ ರೀತಿಯಲ್ಲಿ ನಾವು ಪ್ರತಿದಿನವೂ ಜಪ ಮಾಡಿದಾಗ ಖಂಡಿತವಾಗಿಯೂ ಕೃಷ್ಣ ಪ್ರೇಮವನ್ನು ಪಡೆಯುತ್ತೇವೆ. ಆದರೆ ಈ ಅನುಕೂಲಕರವಾದ ವಸ್ತುಗಳನ್ನು ಮಾಡಿದರೆ, ಅನಾನುಕೂಲಕರವಾದ ವಸ್ತುಗಳನ್ನು ನಿಲ್ಲಿಸಿದರೆ ನಾವು ತುಂಬ ಬೇಗ ಕೃಷ್ಣ ಪ್ರೇಮವನ್ನು ಪಡೆಯುತ್ತೇವೆ. ಒಂದು ದೋಣಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ಸಾಗಿಸಬೇಕಾದರೆ ಗಾಳಿಯು ಕೂಡ ದಕ್ಷಿಣದ ದಿಕ್ಕಿನಲ್ಲೇ ಬೀಸುತ್ತಿದ್ದರೆ ಗುರಿಯನ್ನು ತಾಣವನ್ನು ಬೇಗ ಸೇರುತ್ತೇವೆ. ಆದರೆ ಗಾಳಿಯು ವಿರುದ್ಧವಾಗಿ ಬೀಸುತ್ತಿದ್ದರೆ ಸ್ಥಳವನ್ನು ಸ್ವಲ್ಪ ತಡವಾಗಿ ಸೇರುತ್ತೇವೆ. ಇದೇ ರೀತಿಯಲ್ಲಿ ನಾವು ಕೃಷ್ಣನನ್ನು ಸೇರಲು ದೋಣಿಯನ್ನು ಹತ್ತಿದ್ದೇವೆ. ನಾವು ಮಾಡುವ ಭಕ್ತಿ ಸೇವೆಗೆ ಅನುಕೂಲಕರವಾದ ಕಾರ್ಯಗಳು ಭಗವಂತನ ಬಳಿ ಬೇಗ ಸೇರಿಸುತ್ತದೆ. ಈಗ ಬೇಗ ಸೇರಿಸುತ್ತದೆ ಅಂದರೆ ನಾವು ಬೇಗ ಮರಣಿಸಿ ಕೃಷ್ಣನ ಲೋಕಕ್ಕೆ ಹೋಗುತ್ತೇವೆ ಎಂದು ಅರ್ಥವಲ್ಲ. ಕೃಷ್ಣ ಭಕ್ತಿಯ ಪರಿಪೂರ್ಣತೆಯನ್ನು ನಾವು ಈ ರೀತಿಯಲ್ಲಿ ತಪ್ಪಾಗಿ ತಿಳಿದುಕೊಳ್ಳಬಾರದು. ನಾನು ನನ್ನ ಮರಣದ ನಂತರವೇ ಕೃಷ್ಣನ ಪರಮ ಭಕ್ತನಾಗುತ್ತೇನೆ, ಪರ್ಫೆಕ್ಟ್ ಡಿವೋಟಿ ಆಗುತ್ತೇನೆ, ಪರಿಶುದ್ಧ ಭಕ್ತನಾಗುತ್ತೇನೆ, ಈ ಜನ್ಮದಲ್ಲಿ ಅಲ್ಲ ಎಂದು ಭಾವಿಸಬಾರದು. ಕೃಷ್ಣ ಭಕ್ತನಾಗಲು ಮರು ಜನ್ಮವೂ ಬೇಕಾಗಿಲ್ಲ. ಪ್ಯೂರ್ ಡಿವೋಟಿ ಆಗಲು, ಪರಿಶುದ್ಧ ಭಕ್ತನಾಗಲು ಮರಣಿಸಬೇಕಾಗಿಲ್ಲ. ಇದು ಸುಳ್ಳು. ಈ ಜನ್ಮದಲ್ಲೇ ನಾವು ಭಗವಂತನಿಗೆ ಸೇವೆ ಮಾಡುತ್ತಾ ಮಾಡುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಹೇಳುತ್ತಾ ಭಗವಂತನ ಪರಿಶುದ್ಧ ಭಕ್ತನಾಗಬಹುದು, ಕೃಷ್ಣ ಪ್ರೇಮವನ್ನು ಸಾಧಿಸಬಹುದು. ಈ ಜನ್ಮದಲ್ಲೇ ನಾವು ಜೀವನ್ಮುಕ್ತರಾಗಬಹುದು. ಜೀವನ್ಮುಕ್ತ ಅಂದರೆ ಏನು ಎಂದು ಶ್ರೀಲ ಪ್ರಭುಪಾದರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಒಂದು ತೆಂಗಿನಕಾಯಿಯ ಒಳಗಡೆ ಹೇಗೆ ಕೊಬ್ಬಿರೆಯು ಅಂಟಿಕೊಂಡಿರುತ್ತದೋ ಅದೇ ರೀತಿಯಲ್ಲಿ ಇದ್ದೇವೆ ನಾವೀಗ. ಅಂದರೆ ಹೇಗೆ ಹಣ್ಣಿನ ತಿರುಳು ಎಳನೀರಿಗೆ ಅಂಟಿಕೊಂಡಿರುತ್ತದೋ ಅದೇ ರೀತಿಯಲ್ಲಿ ನಾವು ಈಗ ಈ ಭೌತಿಕ ಪ್ರಪಂಚಕ್ಕೆ ಹಾಗೂ ಭೌತಿಕ ಪ್ರಪಂಚದ ತ್ರಿಗುಣಗಳಿಗೆ ಅಂಟಿಕೊಂಡಿದ್ದೇವೆ. ಪಾಪ ಕರ್ಮಗಳ ಚಕ್ರದ ಈ ಐಹಿಕ ಜೀವನಕ್ಕೆ ಅಂಟಿಕೊಂಡಿದ್ದೇವೆ. ಆದರೆ ನಾವು ಈ ಪರಿಸ್ಥಿತಿಯಿಂದ, ಈ ಭೌತಿಕವಾದ ನೆಲೆಯಿಂದ ಆಧ್ಯಾತ್ಮಿಕ ನೆಲೆಗೆ ಬರಬಹುದು. ಈ ಜನ್ಮದಲ್ಲೇ ಬರಬಹುದು. ಭಗವಂತನ ಭಕ್ತರಾದರೆ ಈ ಜನ್ಮದಲ್ಲಿ ಟ್ರಾನ್ಸೆಂಡೆಂಟಲ್ ಪ್ಲಾಟ್ಫಾರ್ಮ್ ಆಧ್ಯಾತ್ಮಿಕ ಸ್ಥಾನಕ್ಕೆ ಸುಲಭವಾಗಿ ಬರಬಹುದು. ಒಂದು ತೆಂಗಿನಕಾಯಿಯ ಒಳಗೆ ಕೊಬ್ಬರಿಯು ಅಂಟಿಕೊಂಡಿರುತ್ತದೆ, ಇದು ಸತ್ಯ. ಆದರೆ ಯಾವಾಗ ಅದು ಒಣಗುತ್ತದೋ, ಒಣ ಕೊಬ್ಬರಿ ಆಗುತ್ತದೋ, ಆಗ ಕೊಬ್ಬರಿಯು ಕಾಯಿಯ ಒಳಗೆ ಇದ್ದರೂ ಕೂಡ ಅದು ಚಿಪ್ಪಿಗೆ ಅಂಟಿಕೊಳ್ಳುವುದಿಲ್ಲ. ಇದೇ ರೀತಿಯಲ್ಲಿ ಯಾವಾಗ ಒಬ್ಬನು ಕೃಷ್ಣನ ಪರಿಶುದ್ಧ ಭಕ್ತನಾಗುತ್ತಾನೋ, ಈ ಭೌತಿಕ ಪ್ರಪಂಚದಲ್ಲೇ ಇದ್ದರೂ ಕೂಡ ಭೌತಿಕ ನೆಲೆಯಲ್ಲಿ ಇರುವುದಿಲ್ಲ, ಆಗಲೇ ಮುಕ್ತನಾಗಿರುತ್ತಾನೆ, ಅವನಿಗೆ ಜೀವನ್ಮುಕ್ತ ಎಂದು ಹೇಳುತ್ತೇವೆ. ಈ ಪ್ರಪಂಚದಲ್ಲೇ ಇದ್ದರೂ ಕೂಡ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತಾನೆ ಒಬ್ಬ ಕೃಷ್ಣ ಭಕ್ತನು, ಆದ್ದರಿಂದಲೇ ಜೀವನ್ಮುಕ್ತ ಎಂದು ಹೇಳುತ್ತೇವೆ ಅವನಿಗೆ. ಈಗ ಇಂತಹ ಒಂದು ಆಧ್ಯಾತ್ಮಿಕ ನೆಲೆಗೆ ನಾವು ಬೇಗ ಬರಲು ಭಗವಂತನ ಭಕ್ತಿ ಸೇವೆಯನ್ನು ಮಾಡಬೇಕಾದರೆ ಉತ್ಸಾಹದಿಂದ ಮಾಡಬೇಕು. ಉತ್ಸಾಹದಿಂದ ಮಾಡಲು ನಾವು ತುಂಬ ಪ್ರಯತ್ನ ಪಡಬೇಕು. ನಾವು ನಮ್ಮ ಮನೆಗೆ ಅತಿಥಿಯೊಬ್ಬರು ಬಂದರೆ ಸಾಕು, ಅವರಿಗೆ ನಾವು ತುಂಬ ಪ್ರೀತಿಯಿಂದ ಸೇವೆ ಮಾಡುತ್ತೇವೆ. ಇದೇ ರೀತಿಯಲ್ಲಿ ನಾವು ಭಗವಂತನಿಗೆ ಕೂಡ ಪ್ರೀತಿಯಿಂದ ಸೇವೆ ಮಾಡಬೇಕು. ನಂತರ ಎರಡನೆಯದು, ದೃಢ ನಂಬಿಕೆಯಿಂದ ಪ್ರಯತ್ನ ಪಡುವುದು. ಇದು ಕೂಡ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡಲು ಅನುಕೂಲಕರವಾದದ್ದು. ಈ ದೃಢ ನಂಬಿಕೆ ಎಂಬುದು ತುಂಬ ಮುಖ್ಯವಾದದ್ದು. ಕೆಲವು ಜನರನ್ನು ಕೇಳಿದರೆ, ಏಕೆ ನೀವು ಎಲ್ಲ ದೇವರನ್ನು, ಸ್ವಾಮಿಗಳನ್ನು, ಬಾಬಾಗಳನ್ನು ಪೂಜಿಸುತ್ತೀರಾ? ಆಗ ಅವರು ಹೇಳುತ್ತಾರೆ, ಯಾವ ಹುತ್ತದಲ್ಲಿ ಯಾವ ಹಾವು ಸಿಗುತ್ತದೋ ಯಾರಿಗೆ ಗೊತ್ತು, ಆದ್ದರಿಂದ ಎಲ್ಲರನ್ನು ಪೂಜೆ ಮಾಡಿದಾಗ ಯಾರಾದರೂ ಒಬ್ಬರು ನನಗೆ ಐಶ್ವರ್ಯಗಳನ್ನು ಕೊಡುತ್ತಾರೆ. ಯಾರು ದೇವರೆಂದು ನನಗೆ ಗೊತ್ತಿಲ್ಲ, ಯಾರು ನಿಜವಾದ ಸ್ವಾಮಿ ಎಂದು ನನಗೆ ಗೊತ್ತಿಲ್ಲ, ಆದ್ದರಿಂದ ಎಲ್ಲರನ್ನು ಪೂಜಿಸುವುದೇ ಉತ್ತಮ, ಸೇಫ್ ಎಂದು ಹೇಳುತ್ತಾರೆ. ಇದು ಅವರ ವಿಶ್ವಾಸ, ಪೂಜೆ ಮಾಡುವವರ ಮೇಲಿಟ್ಟಿರುವ ವಿಶ್ವಾಸ. ಆದರೆ ಇದು ತಮೋಗುಣದಲ್ಲಿ ಆರಾಧನೆ. ಯಾರು ನಿಜವಾದ ಗುರುಗಳು, ಯಾರು ನಿಜವಾಗಿಯೂ ದೇವರು ಎಂದು ನಿಜವಾಗಿಯೂ ತಿಳಿಯಲು ಪ್ರಯತ್ನ ಪಡಬೇಕು. ಒಂದು ಪ್ರಾಮಾಣಿಕತೆಯಿಂದ, ಒಂದು ಸಿನ್ಸಿಯರ್ ಹಾರ್ಟ್ನಿಂದ ತಿಳಿಯಲು ಪ್ರಯತ್ನಿಸಬೇಕು. ಒಂದು ವ್ಯಾಪಾರದ ಬುದ್ಧಿಯಿಂದ ನಾವು ಪೂಜಿಸಬಾರದು. ಯಾವ ಒಂದು ಆಸೆಗಳನ್ನು ಇಟ್ಟುಕೊಳ್ಳದೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಪೂಜಿಸಬೇಕು. ಏಕೆಂದರೆ ಶ್ರೀಕೃಷ್ಣನೇ ಭಗವಂತನು. ಇದನ್ನು ಎಲ್ಲ ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ, ಎಲ್ಲ ಆಚಾರ್ಯರು ಒಪ್ಪುತ್ತಾರೆ. ಈಗ ನಾವು ಪ್ರಶ್ನಿಸಬಹುದು, ಏಕೆ ನಾನು ಯಾವ ಆಸೆಗಳನ್ನಿಟ್ಟುಕೊಂಡು ಪೂಜಿಸಬಾರದು? ಏಕೆ ನಾನು ನನ್ನ ಆಸೆಗಳನ್ನು ಪೂರೈಸಿಕೊಳ್ಳಲು ಭಗವಂತನನ್ನು ಆರಾಧಿಸಬಾರದು? ಈ ರೀತಿಯಲ್ಲಿ ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ, ನಮಗೆ ಮೊದಲು ಏನು ಬೇಕು ಎಂದು ಸರಿಯಾಗಿ ಗೊತ್ತಿಲ್ಲ. ಇನ್ನು ಹೇಗೆ ನಾವು ಭಗವಂತನ ಬಳಿ ಕೇಳಬಹುದು? ಈ ವಿಷಯವಾಗಿ ಒಂದು ಚಿಕ್ಕ ಕಥೆ ಇದೆ. ಒಂದು ರಾಜ್ಯದಲ್ಲಿ ಒಬ್ಬ ಬಡ ಭಿಕ್ಷುಕನೊಬ್ಬನು ಹಾಳು ಮೂಳು ಕಚಡ ಕಸಗಳನ್ನು ಆಯುತ್ತಾ ಮಾರುತ್ತಾ ಜೀವನವನ್ನು ತುಂಬ ಕಷ್ಟದಲ್ಲಿ ನಡೆಸುತ್ತಿದ್ದನು. ಇದನ್ನು ಒಂದು ಬಾರಿ ಆ ರಾಜ್ಯದ ಮಂತ್ರಿ ನೋಡುತ್ತಾನೆ. ಅವನನ್ನು ಕಂಡು ತುಂಬ ದುಃಖ ಪಡುತ್ತಾನೆ, ಅನುಕಂಪದಿಂದ ನೋಡುತ್ತಾನೆ, ಕಣಿಕರದಿಂದ ನೋಡುತ್ತಾನೆ. ಆಗ ಅವನ ಬಳಿ ಹೋಗಿ ಹೀಗೆ ಹೇಳುತ್ತಾನೆ, ನೋಡು, ನಿನ್ನನ್ನು ನಾನು ರಾಜನ ಬಳಿ ಕರೆದುಕೊಂಡು ಹೋಗುತ್ತೇನೆ. ನಿನ್ನನ್ನು ನಾನು ನೋಡಿದರೆ ನನಗೆ ಅಯ್ಯೋ ಎಂದು ಅನ್ನಿಸುತ್ತದೆ, ಆದ್ದರಿಂದ ನಿನ್ನನ್ನು ರಾಜನ ಬಳಿ ಕರೆದುಕೊಂಡು ಹೋಗುತ್ತೇನೆ. ಆಗ ನೀನು ರಾಜನ ಬಳಿ ನಿನಗೆ ಏನು ಬೇಕೋ ಅದನ್ನು ಕೇಳು, ಖಂಡಿತವಾಗಿ ರಾಜನು ಅನುಗ್ರಹಿಸುತ್ತಾನೆ. ಈ ರೀತಿಯಲ್ಲಿ ಹೇಳಿ ಮಂತ್ರಿಯು ರಾಜನ ಬಳಿ ಭಿಕ್ಷುಕನನ್ನು ಕರೆದುಕೊಂಡು ಹೋಗುತ್ತಾನೆ. ಮಂತ್ರಿಯು ರಾಜನಿಗೆ ಹೇಳುತ್ತಾನೆ, ಮಹಾರಾಜರೇ, ನಿಮ್ಮ ರಾಜ್ಯದಲ್ಲಿ ಈ ಭಿಕ್ಷುಕನು ತನ್ನ ಜೀವನಕ್ಕಾಗಿ ತುಂಬ ಕಷ್ಟಪಡುತ್ತಿದ್ದಾನೆ. ದಯವಿಟ್ಟು ಇವನು ಏನು ಕೇಳುತ್ತಾನೋ ಅದನ್ನು ಅನುಗ್ರಹಿಸಿ, ಅವನ ದರಿದ್ರತನವನ್ನು ತೊಲಗಿಸಿ, ನಿಮ್ಮ ಹೆಸರನ್ನು ಇನ್ನು ಖ್ಯಾತಿಗೊಳಿಸಿಕೊಳ್ಳಿ. ಆಗ ರಾಜನು ಒಪ್ಪುತ್ತಾನೆ, ಭಿಕ್ಷುಕನನ್ನು ಸಭೆಗೆ ಕರೆದುಕೊಂಡು ಬರಲು ಹೇಳುತ್ತಾನೆ. ಆಗ ಭಿಕ್ಷುಕನಿಗೆ ರಾಜನು ಹೇಳುತ್ತಾನೆ, ನೀನು ನನ್ನ ಪ್ರಜೆ, ನೀನು ಕಷ್ಟದಲ್ಲಿದ್ದೀಯಾ ಎಂದು ನನ್ನ ಮಂತ್ರಿಗಳು ಹೇಳಿದರು. ಆದ್ದರಿಂದ ನಿನಗೆ ಏನು ಬೇಕೋ ಅದನ್ನು ಕೇಳು, ಕೊಡುತ್ತೇನೆ. ಹೀಗೆ ರಾಜನು ಹೇಳಿದಾಗ ಭಿಕ್ಷುಕನು ಹೇಳುತ್ತಾನೆ, ಮಹಾರಾಜರೇ, ನಿಮ್ಮ ಕೊಠಡಿಯಲ್ಲಿ ಒಂದು ಹಳೆ ಕುರ್ಚಿಯನ್ನು ಆಸನವನ್ನು ನೋಡಿದೆ. ಅದು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ, ಅದರಿಂದ ನಿಮಗೆ ಏನೂ ಉಪಯೋಗವಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಆ ಕಸವನ್ನು ನನಗೆ ಕೊಡಬೇಕಾಗಿ ವಿನಂತಿ, ಇದು ನನ್ನ ಬೇಡಿಕೆ. ಈ ರೀತಿಯಲ್ಲಿ ಕೇಳುತ್ತಾನೆ ಭಿಕ್ಷುಕನು. ನೋಡಿ, ಮಂತ್ರಿಯು ಹಾಗೂ ರಾಜನು ಒಬ್ಬ ಬಡವನ ಪರಿಸ್ಥಿತಿಯನ್ನು ಮಾರ್ಪಡಿಸಲು ಇಚ್ಛಿಸುತ್ತಿದ್ದಾರೆ, ಆದರೆ ಅವನು ಭಿಕ್ಷುಕನ ಬುದ್ಧಿಯನ್ನು ಬಿಡಲು ಸಿದ್ಧವಾಗಿಲ್ಲ, ಕಸದ ತೊಟ್ಟಿಯ ಬುದ್ಧಿಯನ್ನು ಬಿಡಲು ಸಿದ್ಧನಾಗಿಲ್ಲ, ರಾಜನ ಬಳಿ ಏನು ಕೇಳಬೇಕೆಂದು ಕೂಡ ಗೊತ್ತಿಲ್ಲ. ಇದೇ ರೀತಿಯಲ್ಲಿ ನಮಗೆ ಭಗವಂತನು ಹಾಗೂ ಅವನ ಭಕ್ತರು ಗುರುಗಳು ಈ ಭೌತಿಕ ಪ್ರಪಂಚದ ಕಷ್ಟಗಳಿಂದ ಪಾರು ಮಾಡಿ ಶಾಶ್ವತವಾದ ಸುಖವನ್ನು, ಪರಮಾನಂದವನ್ನು, ವೈಕುಂಠವನ್ನು, ಸಂತೋಷವನ್ನು ನೀಡಲು ಬರುತ್ತಾರೆ, ಬೇಡುತ್ತಾರೆ. ಆಗ ನಾವು ಈ ಭಿಕ್ಷುಕನ ಹಾಗೆ ಒಂದು ಕಸವನ್ನು ಬಯಸುತ್ತೇವೆ, ಮತ್ತೆ ಈ ಭೌತಿಕ ಪ್ರಪಂಚದ ಬಂಧನಗಳನ್ನು ಆಸೆ ಪಡುತ್ತೇವೆ. ನಾವು ಬೇಡದಿರುವ ವರಗಳನ್ನೆಲ್ಲ ಕೇಳುತ್ತೇವೆ, ತಾತ್ಕಾಲಿಕ ಸುಖಗಳಿಗಾಗಿ ದೇವರನ್ನು ಪೂಜಿಸುತ್ತೇವೆ. ಇದು ನಮ್ಮ ಪರಿಸ್ಥಿತಿ, ಇದು ತುಂಬಾ ತಪ್ಪು. ಭಗವಂತನಿಗೆ ನಮಗೆ ಏನು ಕೊಡಬೇಕೆಂದು ಚೆನ್ನಾಗಿ ಗೊತ್ತು. ನಾವು ಮಾಡಬೇಕಾಗಿರುವ ಒಂದೇ ಕೆಲಸ ಅವನ ಭಕ್ತಿ ಸೇವೆ. ಯಾವ ಆಸೆಗಳನ್ನು ನಾವಾಗಿ ಕೋರದೆ ಭಕ್ತಿ ಸೇವೆಯನ್ನು ಮಾಡಬೇಕು. ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಹೀಗೆ ಹೇಳಿದೆ, ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾಧ್ಯನಾವೃತಂ ಆನುಕೂಲ್ಯೇನ ಕೃಷ್ಣಾನುಶೀಲನಂ ಭಕ್ತಿರ್ ಉತ್ತಮ. ಪರಮ ಪ್ರಭು ಶ್ರೀ ಕೃಷ್ಣನಿಗೆ ದಿವ್ಯ ಪ್ರೇಮ ಸೇವೆಯನ್ನು ಸ್ನೇಹಭಾವದಿಂದ ಸಲ್ಲಿಸಬೇಕು. ಇಂತಹ ಒಂದು ಸೇವೆ ಮಾಡಬೇಕಾದರೆ ಕಾಮ್ಯಕರ್ಮದಿಂದಲೋ ಅಥವಾ ಊಹಾತ್ಮಕ ಚಿಂತನೆಗಳಿಂದಲೋ ಐಕ ಲಾಭಗಳನ್ನು ಪಡೆಯುವ ಆಸೆಗಳಿರಬಾರದು. ಅಂತಹ ಸೇವೆಯನ್ನು ಶುದ್ಧ ಭಕ್ತಿ ಸೇವೆ ಎಂದು ಕರೆಯುತ್ತಾರೆ. ಈ ರೀತಿಯಲ್ಲಿ ಹೇಳಿದೆ ಶಾಸ್ತ್ರಗಳಲ್ಲಿ, ಇದು ಪರಿಶುದ್ಧ ಭಕ್ತಿ ಸೇವೆ. ಹೀಗೆ ಮಾಡಿದಾಗ ನಮ್ಮನ್ನು ಶ್ರೀಕೃಷ್ಣನೇ ನೋಡಿಕೊಳ್ಳುತ್ತಾನೆ, ನಮಗೆ ಏನು ಬೇಕೋ ಅದನ್ನು ಕೃಷ್ಣನೇ ಕೊಡುತ್ತಾನೆ. ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ನಮಗೆ ಏನು ಕೊಡಬೇಕು ಎಂದು, ಶ್ರೀಕೃಷ್ಣನಿಗೆ ಗೊತ್ತು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಈ ಭೌತಿಕ ಪ್ರಪಂಚದಲ್ಲಿ ಯಾರಿಗಾದರೂ ಸೇವೆ ಮಾಡಿದರೆ ಸಾಕು, ಅವನು ಆ ಸೇವೆಗೆ ತನ್ನ ಸೇವಕನಿಗೆ ಆಹಾರವನ್ನು ನೀಡುತ್ತಾನೆ, ಹೊಟ್ಟೆಪಾಡಿಗೆ ಹಣವನ್ನು ನೀಡುತ್ತಾನೆ. ಸೇವಕನು ಮಾಡಿದ ಕೆಲಸಕ್ಕೆ ಮಾಸ್ಟರ್ ಒಡೆಯ ಜೀವನಕ್ಕೆ ಹಣವನ್ನು ಕೊಡುತ್ತಾನೆ. ಒಬ್ಬ ಭೌತಿಕ ಪ್ರಪಂಚದ ಒಡೆಯನು ತನ್ನ ಸೇವಕನಿಗೆ, ಸೇವಕನು ಮಾಡಿದ ಸೇವೆಗೆ ಹೊಟ್ಟೆಪಾಡಿಗೆ ನೋಡಿಕೊಳ್ಳಬೇಕಾದರೆ, ಇನ್ನು ಪರಮಪ್ರಭುವು ಶ್ರೀಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡಿದಾಗ ಅಷ್ಟು ಮಾತ್ರ ತನ್ನ ಸೇವಕನನ್ನು, ಭಕ್ತನನ್ನು ನೋಡಿಕೊಳ್ಳುವುದಿಲ್ಲವೇ? ಇದು ನಮಗೆ ಶ್ರೀಲ ಪ್ರಭುಪಾದರು ನೀಡುವ ಸುಂದರವಾದ ಜ್ಞಾನ. ನೋಡಿ, ಇದು ಎಷ್ಟು ಸತ್ಯ, ನೀವೇ ಯೋಚಿಸಿ ನೋಡಿ. ಭೌತಿಕ ಪ್ರಪಂಚದ ಒಬ್ಬ ಯಜಮಾನನು ತನ್ನ ಸೇವಕನನ್ನು ನೋಡಿಕೊಳ್ಳಬೇಕಾದರೆ ಎಲ್ಲರ ಯಜಮಾನನೂ ಆದ, ಒಡೆಯನಾದ, ಪ್ರಭುವಾದ ಶ್ರೀಕೃಷ್ಣನು ತನ್ನ ಸೇವಕನನ್ನು ನೋಡಿಕೊಳ್ಳದೆ ಬಿಟ್ಟು ಬಿಡುತ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನ್ಯ ಚಿಂತೆಯಿಲ್ಲದೆ ಒಂದು ಮನಸ್ಸಿನಿಂದ ಯಾರು ನನ್ನನ್ನು ಪೂಜಿಸುತ್ತಾ ದಿವ್ಯ ರೂಪವನ್ನು ಧ್ಯಾನಿಸುತ್ತಾ ಇರುತ್ತಾರೋ ಅವರಿಗೆ ನಾನು ಇಲ್ಲದಿದ್ದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ನೋಡಿ, ಶ್ರೀಕೃಷ್ಣನು ದೇವೋತ್ತಮ ಪರಮ ಪುರುಷನು, ದೇವರು ಭಗವಂತನು ನಮಗೆ ನೀಡುತ್ತಿರುವ ನಂಬಿಕೆ. ಆದ್ದರಿಂದ ನಾವು ಅವನ ಭಕ್ತಿ ಸೇವೆಯಲ್ಲಿ ಒಂದು ದೃಢ ವಿಶ್ವಾಸದಿಂದ ತೊಡಗಬೇಕು. ಇದು ಎರಡನೆಯದು. ಪ್ರತಿಯೊಂದು ಭಕ್ತಿ ಸೇವೆಯ ಚಟುವಟಿಕೆಗಳನ್ನು ಒಂದು ದೃಢ ನಂಬಿಕೆಯಿಂದ, ದೃಢ ವಿಶ್ವಾಸದಿಂದ ಮಾಡುವುದೇ ಪರಿಶುದ್ಧ ಭಕ್ತನಾಗಲು ಅನುಕೂಲಕರವಾದದ್ದು. ನಂತರ ಮೂರನೆಯದು ತಾಳ್ಮೆ. ಈ ತಾಳ್ಮೆಯು ಕೂಡ ಭಗವಂತನ ಭಕ್ತಿ ಸೇವೆಗೆ ಅನುಕೂಲಕರವಾದದ್ದು. ಕೆಲವು ಬಾರಿ ಕನಿಷ್ಠಾಧಿಕಾರಿ ಭಕ್ತರು ಕೇಳುತ್ತಾರೆ. ಭಕ್ತರಲ್ಲಿ ಕೂಡ ಮೂರು ಹಂತದವರಿದ್ದಾರೆ, ಕನಿಷ್ಠಾಧಿಕಾರಿ, ಮಧ್ಯಮಾಧಿಕಾರಿ ಹಾಗೂ ಉತ್ತಮಾಧಿಕಾರಿ. ಶ್ರೀಲ ಪ್ರಭುಪಾದರು ಇದನ್ನು ಶ್ರೀಮದ್ ಭಾಗವತದ ಮೊದಲನೆಯ ಸ್ಕಂದದಲ್ಲಿ ವಿವರಿಸಿದ್ದಾರೆ. ಸಾಕಷ್ಟು ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ಯಾರು ಸುಮ್ಮನೆ ದೇವಾಲಯಕ್ಕೆ ಹೋಗುತ್ತಾರೋ, ಭಗವಂತನಿಗೆ ನಮಸ್ಕರಿಸುತ್ತಾರೋ, ಭಗವಂತನ ಭಕ್ತರ ಮೇಲೆ ಗೌರವವಿಲ್ಲವೋ, ಅಂತಹ ಅವರು ಕನಿಷ್ಠಾಧಿಕಾರಿಗಳು ಎಂದು ಹೇಳುತ್ತಾರೆ. ಅಥವಾ ಥರ್ಡ್ ಕ್ಲಾಸ್ ಡಿವೋಟೀಸ್, ಥರ್ಡ್ ಗ್ರೇಡ್ ಡಿವೋಟೀಸ್, ಮೂರನೇ ಹಂತದ ಭಕ್ತರು. ನಂತರ ಮಧ್ಯಮಾಧಿಕಾರಿ, ಯಾರು ನಿಜವಾಗಿಯೂ ಭಗವಂತನಿಗೆ ಭಕ್ತಿ ಸೇವೆಯ ಮನೋಭಾವವನ್ನು ಬೆಳೆಸಿಕೊಂಡಿದ್ದಾರೋ, ಯಾರು ಭಗವಂತನ ಭಕ್ತರೊಡನೆ ಸ್ನೇಹವನ್ನು ಮಾಡಿರುತ್ತಾರೋ, ಯಾರು ಕನಿಷ್ಠಾಧಿಕಾರಿಗಳಿಗೆ ಕರುಣೆಯನ್ನು ತೋರಿಸುತ್ತಾರೋ ಹಾಗೂ ನಾಸ್ತಿಕರನ್ನು ದೂರವಿಡುತ್ತಾರೋ, ಅಂತಹವರನ್ನು ಮಧ್ಯಮಾಧಿಕಾರಿಗಳು ಎಂದು ಹೇಳಲಾಗುತ್ತದೆ, ಅಥವಾ ಎರಡನೆಯ ದರ್ಜೆಯ ಭಕ್ತರು ಎಂದು ಹೇಳಲಾಗುತ್ತದೆ. ನಂತರ ಮೂರನೆಯದಾಗಿ ಉತ್ತಮಾಧಿಕಾರಿ, ಎಲ್ಲರಲ್ಲಿಯೂ ಭಗವಂತನನ್ನು ನೋಡುವುದು, ಅಂದರೆ ಮಾಯಾವಾದಿಗಳ ಹಾಗೆ ಎಂದು ತಿಳಿಯಬಾರದು. ಎಲ್ಲರ ದೇಹಗಳಲ್ಲಿಯೂ ಪರಮಾತ್ಮನನ್ನು ನೋಡುವುದು, ಅಣುವಿನಲ್ಲಿಯೂ ಭಗವಂತನನ್ನು ನೋಡುವುದು, ಎಲ್ಲವನ್ನು ಭಗವಂತನ ಸಂಬಂಧದಲ್ಲಿಯೇ ಕಾಣುವುದು ಹಾಗೂ ಎಲ್ಲವನ್ನು ಭಗವಂತನದೇ ಎಂದು ಭಾವಿಸುವುದು, ಇವೆಲ್ಲವೂ ಉತ್ತಮಾಧಿಕಾರಿಯ ಲಕ್ಷಣಗಳು. ಭಗವಂತನ ಸಂಬಂಧವಿಲ್ಲದೆ ಏನನ್ನೇ ನೋಡುವುದಿಲ್ಲ ಉತ್ತಮಾಧಿಕಾರಿಗಳು. ಉತ್ತಮಾಧಿಕಾರಿ ಭಕ್ತರಿಗೆ ಮಹಾಭಾಗವತರು ಎಂದು ಕೂಡ ಕರೆಯುತ್ತೇವೆ. ಇವರುಗಳು ಫಸ್ಟ್ ಕ್ಲಾಸ್ ಡಿವೋಟೀಸ್ ಅಥವಾ ಮೊದಲನೆಯ ದರ್ಜದ ಭಕ್ತರು, ಪರಿಶುದ್ಧ ಭಕ್ತರು, ಪ್ಯೂರ್ ಡಿವೋಟೀಸ್. ನಾವು ಭಗವಂತನ ಭಕ್ತಿ ಸೇವೆಯನ್ನು ಮಾಡುತ್ತಿರಬೇಕಾದರೆ ತಕ್ಷಣವೇ ಮಧ್ಯಮಾಧಿಕಾರಿ ಅಥವಾ ಉತ್ತಮಾಧಿಕಾರಿ ಆಗಲು ಸಾಧ್ಯವಿಲ್ಲ, ಕ್ರಮೇಣ ಆಗಲು ಸಾಧ್ಯ. ತಾಳ್ಮೆ ಬೇಕು. ಕೆಲವು ದಿನಗಳು ಜಪ ಮಾಡಿದೆ, ಇನ್ನೂ ನನಗೆ ಕೃಷ್ಣ ಪ್ರೇಮ ಬರಲಿಲ್ಲವೇ ಎಂದು ಭಗವಂತನ ಭಕ್ತಿ ಸೇವೆಯನ್ನು ಮಾಡುವುದನ್ನೇ ನಿಲ್ಲಿಸಬಾರದು, ತಾಳ್ಮೆಯನ್ನು ಕಳೆದುಕೊಳ್ಳಬಾರದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಮದುವೆಯಾದ ಕೂಡಲೇ ಮಗುವು ಹುಟ್ಟುವುದಿಲ್ಲ, 9-10 ತಿಂಗಳು ಆದ ನಂತರ ಮಗು ಹುಟ್ಟುತ್ತದೆ. ಒಂದು ಹೆಂಗಸು ಈಗಲೇ ನನಗೆ ಮಗು ಬೇಕು ಎಂದು ಹಠ ಮಾಡಿದರೆ ಬರುವುದಿಲ್ಲ ಮಗುವು. ಮತ್ತೊಂದು ಉದಾಹರಣೆಯನ್ನು ಕೂಡ ಕೊಡುತ್ತಾರೆ. ಒಂದು ಮಗುವು ಹುಟ್ಟಿದ ಕೂಡಲೇ ಓಡುವುದಿಲ್ಲ, ಕೆಲವು ಮಾಸಗಳ ನಂತರ ಅಥವಾ ವರ್ಷದ ನಂತರ ಮಗುವು ನಡೆಯಲು ಪ್ರಾರಂಭಿಸುತ್ತದೆ. ಇದೇ ರೀತಿಯಲ್ಲಿ ಕೃಷ್ಣ ಭಕ್ತಿಗೆ ಇಳಿದ ಕೆಲವು ದಿನಗಳಲ್ಲಿ ಕೃಷ್ಣ ಪ್ರೇಮ ಬಂದು ಬಿಡಬೇಕು, ಜಪ ಮಾಡಿದರೆ ದಿವ್ಯವಾದ ರುಚಿ ಸಿಗಬೇಕು ಎಂದು ಭಾವಿಸುವುದು ತಪ್ಪು. ಖಂಡಿತವಾಗಿಯೂ ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿರುವ ಈ ಹರೇ ಕೃಷ್ಣ ಮಹಾಮಂತ್ರದ ಪ್ರಕ್ರಿಯೆ ಪ್ರೊಸೆಸ್ ತುಂಬಾ ತುಂಬಾ ವೇಗವಾದ ಪ್ರೊಸೆಸ್, ಇದರಲ್ಲಿ ಯಾವ ಸಂದೇಹವೂ ಇಲ್ಲ. ಆದರೂ ನಾವು ತಾಳ್ಮೆಯಿಂದ ಇರಬೇಕು, ಗುರುಗಳು ಹೇಳಿದ ನಿಯಮಗಳನ್ನು ಶ್ರದ್ಧೆಯಿಂದ ಶಿಸ್ತಿನಿಂದ ಪಾಲಿಸಬೇಕು. ಈ ತಾಳ್ಮೆ ಎಂಬುದು ಭಗವಂತನ ಭಕ್ತಿ ಸೇವೆಗೆ ಅನುಕೂಲಕರವಾದದ್ದು ಮತ್ತು ಇದು ಮೂರನೆಯದು. ನಂತರ ನಾಲ್ಕನೆಯದು, ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಡೆದುಕೊಳ್ಳುವುದು, ನಿಯಂತ್ರಕ ತತ್ವಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು, ಅಂದರೆ ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್, ನಿಯಂತ್ರಕ ತತ್ವಗಳ ಪ್ರಕಾರ ನಡೆದುಕೊಳ್ಳುವುದು. ಈಗ ಉದಾಹರಣೆಗೆ ಶ್ರೀಲ ಪ್ರಭುಪಾದರು ನಮಗೆ ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಮಾಂಸ ತಿನ್ನಬಾರದು ಹಾಗೂ ಅಧರ್ಮವಾಗಿ ಕಾಮಿಸಬಾರದೆಂದು ನಿಯಮಗಳನ್ನು ಹಾಕಿದ್ದಾರೆ. ಇದನ್ನು ನಾವು ಪಾಲಿಸಬೇಕು. ಇಂತಹ ನಿಯಂತ್ರಕ ತತ್ವಗಳು ಶಾಸ್ತ್ರಗಳಲ್ಲಿ ಹೇಳಿರುವಂತಹ, ಗುರುಗಳು ಹೇಳಿರುವಂತಹ ನಿಯಂತ್ರಕ ತತ್ವಗಳನ್ನು ಆಚರಿಸುವುದು ಭಕ್ತಿ ಸೇವೆಗೆ ಮತ್ತೊಂದು ಅನುಕೂಲಕರವಾದದ್ದು. ಇದು ನಾಲ್ಕನೆಯದು. ಮತ್ತೆ ಐದನೆಯದು, ಸಂಗತ್ಯಾಗಾತ್, ಭಗವಂತನ ಭಕ್ತರಲ್ಲದವರೊಡನೆ ಸಹವಾಸವನ್ನು ಬಿಟ್ಟು ಬಿಡುವುದು. ಯಾರು ಶ್ರೀಕೃಷ್ಣನ ಭಕ್ತರಲ್ಲವೋ ಅಂತಹ ಅವರ ಸಂಘವನ್ನು ಮಾಡಬಾರದು. ಈಗ ನಮಗೆ ಒಂದು ಪ್ರಶ್ನೆ ಬರಬಹುದು, ನಮ್ಮ ವ್ಯಾಪಾರದಲ್ಲಿ ಆಗಲಿ, ಕೆಲಸ ಮಾಡುವ ಕಡೆಯಾಗಲಿ, ಬಂಧು ಮಿತ್ರರ ಬಳಿಯಾಗಲಿ ಸಹವಾಸವನ್ನು ಸಂಘವನ್ನು ಮಾಡುತ್ತಲೇ ಇರಬೇಕು. ಈಗ ಇಂತಹ ಒಂದು ಭಕ್ತಿ ಇಲ್ಲದವರ ಸಂಘವನ್ನು ಹೇಗೆ ಬಿಡುವುದು? ಹೀಗೆ ನಮಗೆ ಪ್ರಶ್ನೆ ಬರಬಹುದು. ಖಂಡಿತವಾಗಿಯೂ ಇದು ಸತ್ಯ. ಖಂಡಿತವಾಗಿಯೂ ನಾವು ಅವರೊಡನೆ ದೂರವಾಗಲು ಸಾಧ್ಯವಿಲ್ಲ. ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಸಹವಾಸವನ್ನು ಮಾಡಬೇಕು. ನಮಗೆ ಎಷ್ಟರ ಮಟ್ಟಿಗೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನಾವು ಅವರೊಡನೆ ಮಾತನಾಡಬೇಕು. ಏಕೆಂದರೆ ನಮ್ಮ ಬಾಳು, ನಮ್ಮ ಮನುಷ್ಯ ಜನ್ಮದ ಉದ್ದೇಶವು ತುಂಬ ತುಂಬ ಮುಖ್ಯವಾದದ್ದು. ಆದ್ದರಿಂದ ನಾವು ಅಭಕ್ತರ ಸಂಘವನ್ನು ಬಿಟ್ಟು ಬಿಡಬೇಕು, ಮಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಇದಕ್ಕೆ ಒಂದು ಸುಲಭವಾದ ಮಾರ್ಗವೇನೆಂದರೆ ನಮಗೆ ಗೊತ್ತಿರುವವರ ಬಳಿ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡುವುದು. ಈಗ ಎರಡರಲ್ಲಿ ಒಂದು ಪರಿಣಾಮವು ಉಂಟಾಗುತ್ತದೆ. ಒಂದ, ಅವನು ಭಕ್ತನಾಗುತ್ತಾನೆ, ಇಲ್ಲದಿದ್ದರೆ ನಮ್ಮ ಬಳಿ ತಿರುಗಿಯೇ ನೋಡುವುದಿಲ್ಲ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಒಬ್ಬ ಮಿತ್ರನು, ಹಳೆಯ ಸ್ನೇಹಿತನು, ಅವನಿಗೆ ಚಲನಚಿತ್ರಗಳೆಂದರೆ ಹುಚ್ಚು, ಪ್ರಾಣ. ಅವನು ಬಂದಾಗೆಲ್ಲ ನಮ್ಮ ಬಳಿ ಬರೀ ಚಲನಚಿತ್ರಗಳ ಬಗ್ಗೆನೇ ಮಾತನಾಡುತ್ತಾನೆ. ಇದು ಅವನ ಆಸೆ, ಇದು ಅವನ ಗುಣ. ಆದರೆ ಈಗ ನಮ್ಮ ಆಸೆಯೇನು? ಭಗವಂತನೇ ಕಥೆಗಳು. ಈಗ ಅವನು ಮಾತನಾಡುವಂತೆ ನಾವು ಕೂಡ ಭಗವಂತನ ಲೀಲೆಗಳನ್ನು, ಭಕ್ತರ ಕಥೆಗಳನ್ನು ಮಾತನಾಡಲು ಪ್ರಾರಂಭಿಸಬೇಕು. ಏಕೆಂದರೆ ಇದು ನನಗೆ ಇಷ್ಟ. ಈಗ ಅವನಿಗೆ ಹೇಗೆ ಫಿಲ್ಮ್ಗಳು, ಸ್ಪೋರ್ಟ್ಸ್ಗಳು ಇಷ್ಟವೋ ನಮಗೆ ಭಗವಂತನ ಬಗ್ಗೆ ಇಷ್ಟ. ಅವನು ಬಂದು ಚಿತ್ರಗಳ ಬಗ್ಗೆ ಮಾತನಾಡುವಂತೆ ನಾವು ಭಗವಂತನ ಬಗ್ಗೆನೇ ಅವನ ಬಳಿ ಮಾತನಾಡಬೇಕು. ನಿಜವಾಗಿಯೂ ನಾವು ಅವನನ್ನು ಭಗವಂತನ ಭಕ್ತನಾಗಿ ಮಾರ್ಪಡಿಸಲು ಪ್ರಯತ್ನಗಳನ್ನು ಮಾಡಬೇಕು. ಈಗ ಎರಡರಲ್ಲಿ ಒಂದು ನಡೆಯುತ್ತದೆ. ಅವನು ಒಂದ ಭಕ್ತನಾಗುತ್ತಾನೆ, ನಮ್ಮ ಮಾರ್ಗಕ್ಕೆ ಬರುತ್ತಾನೆ, ಇಲ್ಲದಿದ್ದರೆ ಇವನ ಬಳಿ ಹೋಗುವುದೇ ಬೇಡವಪ್ಪ, ಯಾವಾಗ ನೋಡಿದರೂ ಸರಿ, ಕೃಷ್ಣ ಕೃಷ್ಣ ಎಂದು ಹೇಳುತ್ತಲೇ ಇರುತ್ತಾನೆ, ನನ್ನ ತಲೆಯನ್ನು ತಿನ್ನುತ್ತಲೇ ಇರುತ್ತಾನೆ, ಆ ಕಡೆ ಹೋಗುವುದೇ ಬೇಡ ಎಂದು ದೃಢವಾಗಿ ನಿಶ್ಚಯಿಸುತ್ತಾನೆ, ಈ ಕಡೆ ಬರುವುದೇ ಇಲ್ಲ. ಈ ರೀತಿಯಲ್ಲಿ ನಾವು ಭಕ್ತರಲ್ಲದವರ ಸಂಘವನ್ನು ಕತ್ತರಿಸಬಹುದು. ಆಗ ಭಗವಂತನ ಭಕ್ತಿ ಸೇವೆಯಲ್ಲಿ ಇನ್ನೂ ಚೆನ್ನಾಗಿ ತೊಡಗಬಹುದು. ನಂತರ ಕೊನೆಯದಾಗಿ ಆರನೆಯದು, ಹಿಂದಿನ ಆಚಾರ್ಯರ ಹೆಜ್ಜೆಗಳಲ್ಲಿ ನಡೆಯುವುದು. ಈಗ ಉದಾಹರಣೆಗೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನು ತೆಗೆದುಕೊಳ್ಳೋಣ. ಅವರು ಚಿಕ್ಕ ವಯಸ್ಸಿನಲ್ಲಿ ಭಗವಂತನಿಗೆ ಮಾವಿನ ಹಣ್ಣನ್ನು ನೈವೇದ್ಯ ಮಾಡದೆ ತಿಂದ ಒಂದೇ ಒಂದು ಕಾರಣದಿಂದ ಇಡೀ ಜೀವನದಲ್ಲಿ ಮಾವಿನ ಹಣ್ಣನ್ನೇ ತಿನ್ನುವುದನ್ನು ಬಿಟ್ಟು ಬಿಟ್ಟರು. ಈ ರೀತಿಯಲ್ಲಿ ನಾವು ಕೂಡ ನಿರ್ಧರಿಸಿದರೆ ಸಾಕು, ಭಗವಂತನಿಗೆ ನೈವೇದ್ಯ ಮಾಡದೆ ಏನನ್ನೇ ಆಗಲಿ ನಾವು ತಿನ್ನುವುದೇ ಇಲ್ಲ. ಈ ರೀತಿಯಲ್ಲಿ ನಿರ್ಧರಿಸಬೇಕು. ಆದ್ದರಿಂದ ಆಚಾರ್ಯರು ನಡೆದ ಹೆಜ್ಜೆಗಳಲ್ಲಿ ಅವರು ಹಾಕಿದ ನಿಯಮಗಳಿಗೆ ತಕ್ಕಂತೆ ನಡೆದುಕೊಳ್ಳಬೇಕು. ಅವರ ಉಪದೇಶಗಳನ್ನು, ಆದೇಶಗಳನ್ನು ಶಿರಸಾ ವಹಿಸಬೇಕು. ಇದು ಆರನೆಯ ತತ್ವ. ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಈ ಆರು ತತ್ವಗಳನ್ನು ಆಚರಿಸಬೇಕು. ಹರೇ ಕೃಷ್ಣ.